ನೀನು ಭಾರಿ ತಪ್ಪು ಮಾಡಿದ್ದಿ. ಮನೆಯಲ್ಲಿ ವೃದ್ಧರಾದ ತಂದೆ ತಾಯಿಗಳಿದ್ದಾರೆ, ಅವನು ಸೇವೆ ಮಾಡೋದು ಬಿಟ್ಟು ಎಲ್ಲೋ ಕಾಡಿಗೆ ಹೋಗಿ ನಾನು ತಪಸ್ ಮಾಡ್ತೀನಿ ಅಂತ ಕೂತಿದ್ದೀಯಲ್ಲ, ಅದಕ್ಕೆ ನೀನು ನಮ್ಮಂತ ಸಿದ್ಧಿ ಬಂದಿಲ್ಲ ಅಂತ ಹೇಳಿದ್ದ. ಸಿದ್ಧಿ ಹುಡುಕೋ ದಾರಿ ಇತ್ತು, ಸಿದ್ಧಿ ಬರಬೇಕಾದ್ರೆ ಅಲ್ಲಿ ಹುಡುಕಬೇಕಾಗಿತ್ತು. ನೀನು ಇವತ್ತು ತಪಸ್ಸಿಗೆ ಹೋಗ್ಬೋದು, ಏನೋ ತಪ್ಪಲ್ಲ, ಮನೆಯಲ್ಲಿ ಕಮಿಟ್ಮೆಂಟ್ ಇಲ್ಲ, ಅವಾಗ ಹೋಗೋದು ತಪ್ಪಲ್ಲ. ಮುದುಕರಾದ ತಂದೆ ತಾಯಿ ಎಷ್ಟೋ ದಿನ ಬದರಿ ಹತ್ತಿರ ಹೊರಟಿರ್ತಾರೆ, ಅಪ್ಪ ಅಮ್ಮನ ಬಿಸಾಕಿ ಹೋಗಿರ್ತಾರೆ, ಇಲ್ಲೇ ನಾರಾಯಣಲ್ಲಿ ಇರೋದೇ ಇಲ್ಲ ಇವ್ರ ಪಾಲಿಗೆ, ಇಲ್ಲಿರ್ತಾನೆ ಅರ್ಥ ಮಾಡ್ಕೋಬೇಕು. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ಪಾಂಡುರಂಗ ಕಲಿತಿದ್ದೇನು, ಪಾಂಡವಪುರ ಪ್ರದಕ್ಷಿಣೆಯಾಗಿ ಮುಟ್ಟಿ ಬಂದರೆ ಪಾಂಡುರಂಗ ದರ್ಶನ ಅಲ್ಲ, ತಂದೆ ತಾಯಿ ಸೇವೆ ಮಾಡಿದ್ದಕ್ಕೋಸ್ಕರ ಪುಂಡರೀಕರಿಗೆ ಪರಮಾತ್ಮ ಬಂದು ನಿಂತವನು ಹಾಗೆ ನಿಂತು ಬಿಟ್ಟ. ಇಟ್ಟಿಕಲ್ಲನ್ನು ಹುಕುತಿಯಿಂದಲೇ ಕೊಟ್ಟ, ಹುಕುತೆಗೆ ಮೆಚ್ಚಿ ತನ್ನನೇ ಕೊಟ್ಟ. ಬಡ ಬ್ರಾಹ್ಮಣನ ಒಪ್ಪಿಡಿ ಅವಲಿಗ ಕೇಳ ಅರ್ಥ, ಕೆಟ್ಟ ಮಾತುಗಳಿಂದ ಚೈತ್ಯನ ಹೊಟ್ಟೆಯೊಳಗಿಂಬಿಟ್ಟ, ಬಾಣದಲ್ಲಿಟ್ಟ ಭೀಷ್ಮನ ಅವ ಗುಣಗಳೆಣಿಸಿದನೆ ಕರುಣಾಳು. ಅಲ್ಲಿದ್ದು ಮುಖ್ಯವಾದ ಅರ್ಥ ಏನು? ಇಟ್ಟಿಕಲ್ಲನ್ನು ಯಾತಕ್ಕೆ ಕೊಟ್ಟ? ದೇವರು ಪ್ರತ್ಯಕ್ಷನಾಗಿ ಬಂದ, ಪುಂಡರೀಕ ಬಂದಿದ್ದೇನೆ ಅಂತ ಹೇಳಿದ. ಸ್ವಲ್ಪ ಬಂದು ಸ್ವಲ್ಪ ನಿಂತ್ಕೊಂಡಿರು, ತಂದೆ ತಾಯಿ ಸ್ನಾನ ಮಾಡಿಸ್ತಿದ್ದೇನೆ, ಆಮೇಲೆ ಬರ್ತೇನೆ ಅಂತ ಹೇಳಿದ. ಸ್ವಲ್ಪ ಪೀಠ ಕೊಡಬೇಕಲ್ಲ, ಓಂ ನಮೋ ನಾರಾಯಣ ಪೀಠಂ ಸಮರ್ಪೆ ಆಸನಂ ಸಮರ್ಪೆ ಅಂತ ಒಂದು ಬಿಟ್ಟಿಗೆ ವ್ಯವಸ್ಥ. ದೇವರು ನಿಂತ್ಕೊಂಡ ಅದ್ರ ಮೇಲೆ, ಅವತ್ತು ನಿಂತ್ಕೊಂಡಿದ್ದೇವೆ, ಇವತ್ತು ನಿಂತ್ಕೊಂಡಿದ್ದೇನೆ ಅಂತ ಅರ್ಥ ಮಾಡಿಕೊಂಡ್ರೆ ಇದು ಪಿತೃಸೇವೆಗೆ ಮಾತೃಸೇವೆಗೆ ಪರಮಾತ್ಮ ಕೊಟ್ಟ ಅನುಗ್ರಹ. ಅದಕ್ಕೆ ಆಚಾರ್ಯ ಹೇಳುತ್ತಾರೆ, ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ. ತಂದೆ ಸೇವೆ ಅಲ್ಲದು, ತಾಯಿಯ ಸೇವೆ ಅಲ್ಲ, ಅವರೊಳಗಿರೋ ಪರಮಾತ್ಮನ ಸೇವೆ ಅಂತ ಕರೀತಾರೆ. ಬರೀ ತಂದೆ ಸೇವೆ ಮಾಡಿದ್ರೆ ಆಗೋದಿಲ್ಲ, ಇದು ಬರೀ ತಾಯಿ ಸೇವೆ ಮಾಡಿದ್ರೆ ಆಗೋದಿಲ್ಲ, ಅನುಸಂಧಾನ ಇರಬೇಕಲ್ಲಿ. ಬರೀ ದೇವ್ರ ಪೂಜೆ ಉಪಯೋಗ ಇಲ್ಲ, ಬರೀ ತಂದೆ ತಾಯಿ ಸೇವೆ ಉಪಯೋಗ ಇಲ್ಲ, ಆದರೆ ತಂದೆ ತಾಯಿಗಳೇ ದೇವರಿದ್ದಾನೆ ಅಂತ ಮಾಡ್ತಾನಲ್ಲ, ಅದು ಸಿದ್ಧಿ ಬರೋದಾಗ. ಇಲ್ಲಿ ಮನುಷ್ಯ ಮಾಡ್ತಾರೆ, ಬರೀ ವೈರು ಬೇರೆ, ಕರೆಂಟ್ ಇರೋ ವೈರು ಬೇರೆ, ಎಷ್ಟು ವ್ಯತ್ಯಾಸ ಇದೆ ಅದಕ್ಕೀಗ? ಬರೀ ವೈರು ಬೇರೆ ಇಟ್ಟರೆ ಕಾಫಿ ಬಿಸಿ ಆಗುತ್ತೆ ಅವನಿಗೆ, ಸಾಧ್ಯ ಇಲ್ಲ. ಹಾಗಿದ್ದು ಸ್ವಿಚ್ ಹಾಕಿದ್ರೆ ಆಗ ಶುರುವಾಗ ಅಂದ್ರೆ ಅಲ್ಲಿ ಹೇಗೆ ವೈರು ಇರಬೇಕು, ಅದೇ ಸ್ವಿಚ್ ಕರೆಂಟ್ ಪಾಸ್ ಆದಾಗೆ ಅನುಸಂಧಾನ ಬರಬೇಕು. ಅನುಸಂಧಾನವಿಲ್ಲದೆ ಮಾಡಿದರೆ ಎಲ್ಲ ವ್ಯರ್ಥ, ಅನುಸಂಧಾನ ಇದ್ದು ಮಾಡಿದರೆ ಆಗ ಸಾರ್ಥಕ. ಒಂದು ಬಾಣ ಇದೆ, ಎಷ್ಟು ದೂರ ಎಸಿತೀರಿ? ಬುಲೆಟ್ ಕೈಲಿದೆ, ಎಸಿತೀರಿ? ದಪ್ಪ ಅಂತ ಬಿಡು, ಕಲ್ಲು ಕುಳಿತುಂಡು ಅಷ್ಟೇ ಇದು. ಗನ್ನಲ್ಲಿ ಇಟ್ಟು ಹೊಡಿತೀರಿ, ಕೊಂದು ಹಾಕಿಬಿಡುತ್ತೆ ತಕ್ಷಣ. ಶಕ್ತಿ ಎಲ್ಲಿಂದ ಬಂತು ಕೆದಗೀಗ? ಬರೀ ಬುಲೆಟ್ ಇಲ್ಲದಿದ್ದ ಶಕ್ತಿ ಗನ್ನೊಳಗಿಟ್ಟು ಹೊಡೆದಾಗ ಬಂತು. ಅದಕ್ಕೆ ಮನಸ್ಸಲ್ಲಿ ಅನುಸಂಧಾನ ಮಾಡಿ ಕೆಲಸ ಮಾಡ್ತಾನಲ್ಲ, ಅದಕ್ಕೆ ಬರೋ ಸಿದ್ಧಿ ಬರೀ ಮೆಕ್ಯಾನಿಕಲಿ ಮಾಡಿದರೆ ಬರೋದಿಲ್ಲ. ಅದನ್ನು ಹೇಳೋದಕ್ಕೆ ನಾನು ಪಿತೃಸೇವೆ ಮಾಡಿದ್ದೇನೆ, ಮಾತೃಸೇವೆ ಮಾಡಿದ್ದೇನೆ, ಇದನ್ನೇ ನನ್ನ ಜೀವನದಲ್ಲಿ ದೇವರನ್ನು ಕಾಣ ಉಪಾಯ ಮಾಡಿಕೊಂಡಿದ್ದೇನೆ, ಅದಕ್ಕೆ ನನ್ನ ದಿವ್ಯದೃಷ್ಟಿ ಬಂದಿದೆ ಅಂತ ಹೇಳಿದನಂತೆ. ಅವನಿನ್ನೂ ಆಶ್ಚರ್ಯವಾಯ್ತು, ಇದೆಲ್ಲ ಹೇಳ್ತೀಯಲ್ಲ, ಯಾರಲ್ಲೂ ಓದಿಲ್ಲ, ಇಂತ ದಿವ್ಯದೃಷ್ಟಿ ಬಂದಿದೆ ಅಂತ ಹೇಳ್ತೀಯ, ನೀನು ಮೊದಲು ಇದಾರು ಗೊತ್ತಾಗಬೇಕಲ್ಲ, ಫಸ್ಟು ಪಿತೃಸೇವೆ ಮಾಡಬೇಕು, ಮಾತೃಸೇವೆ ಮಾಡಬೇಕು, ದೇವರಿದ್ದಾನೆ ಮಾಡಬೇಕು ಅಂತ ಗೊತ್ತಾಗಬೇಕಲ್ಲ, ಇದನ್ನ ಎಲ್ಲಿಂದ ಬಂತು ಫಸ್ಟ್ ಇದು? ಇದನ್ನೊಂದು ಪ್ರಶ್ನೆ ಬಂತು. ಅವನಿಗೆ ನಿಜವಾದ ಕಳಕಡಿ ಕೇಳೋನಿಗಿದ್ರೆ ಒಳ್ಳೊಳ್ಳೆ ಪ್ರಶ್ನೆ ಕೇಳುತ್ತಾನೆ, ಹೇಳೋನಿಗಿದ್ರೆ ಒಳ್ಳೊಳ್ಳೆ ಉತ್ತರ ಕೊಡುತ್ತಾನೆ. ಇವನು ತಿಳ್ಕೋಬೇಕು, ತುಂಬಾ ಇನ್ವಾಲ್ವ್ಮೆಂಟ್ ಇದೆ. ಎಲ್ಲಿಂದ ಬಂತು ನಿಮಗೆ? ಆ ಹೇಳುತ್ತಾನೆ, ಹೌದು, ನಾ ಹಿಂದಿನ ದಿನದಿಂದ ನಾನು ಒಬ್ಬ ಬ್ರಾಹ್ಮಣನಾಗಿದ್ದೆ ಅಂತ ಹೇಳಿದ. ನಾನು ಒಬ್ಬ ಬ್ರಾಹ್ಮಣನಾಗಿದ್ದೆ, ಒಳ್ಳೆಯ ವೇದ ವೇದಾಂತ ಓದುವದ್ದವನೇ ಆಗಿದ್ದೆ, ಆದರೆ ಯಾವುದೋ ಒಂದು ಪ್ರಾರಬ್ಧ, ನನಗೊಬ್ಬ ಕ್ಷತ್ರಿಯ ಸ್ನೇಹಿತ ಗಂಟು ಬಿದ್ದ ಅಂತ ಹೇಳುತ್ತಾರೆ. ಕ್ಷತ್ರಿಯ ಸ್ನೇಹಿತ ನನಗೆ ಗಂಟು ಬಿದ್ದ, ಆ ಸ್ನೇಹದಿಂದ ನನಗೇನು ಅಭ್ಯಾಸ ಶುರುವಾಯಿತು, ನನಗೂ ಈ ಬಿಲ್ಲು ಬಾಣ ಹೊಡೆಯುವ ಅಭ್ಯಾಸ ಶುರುವಾಯಿತು ಅಂತ ಹೇಳುತ್ತಾರೆ. ಅದಕ್ಕೆ ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ ಅಂತ ಬಂತಲ್ಲ, ಆ ಸಂಘದ ಫಲ ನನ್ನ ಮೇಲೆ ಬಂತು. ನಾನು ಬ್ರಾಹ್ಮಣ ಕೆಲಸವನ್ನು ಬಿಟ್ಟೆ, ನಿಜ ನಾನು ಕ್ಷತ್ರಿಯನ ಜಾತಿಗೆ ಅಡ್ಜಸ್ಟ್ ಆಗಿಬಿಟ್ಟೆ. ನಿಧಾನವಾಗಿ ದ್ರೋಣಾಚಾರ್ಯ ಮಾಡಿದ್ದೇನು, ಹುಟ್ಟಿದ್ದು ಭಾರಿ ದೊಡ್ಡ ಬ್ರಾಹ್ಮಣರಾಗಿ, ಅವರು 700 ವರ್ಷಗಳ ಜೀವನದಲ್ಲಿ ಅತ್ಯುತ್ತಮವಾದ ವ್ರತ ಮಾಡಿದವರು. ಅಂಥ ವೃತ್ತಿಯಿಂದ ಮನುಷ್ಯ ಬದುಕಲು ಸಾಧ್ಯ ಇಲ್ಲ, ಶಿಲೋಂಚ ವೃತ್ತಿಯಿಂದ ಬದುಕಿದ್ದಾರೆ. ಆದರೆ ದುರ್ಯೋಧನನ ಸಹವಾಸ ಮುಂದೆ ಅಶ್ವತ್ಥಾಮನ ಮೂಲಕ ಇವರಿಗೆ ಬಂತಲ್ಲ, ಆಮೇಲೆ ಏನು ಖಡ್ಗ ಹಿಡ್ಕೊಂಡು ಹೊಡಿಲಿಕ್ಕೆ ಶುರು ಮಾಡಿದರೆ ದ್ರುಪದ ವಿರಾಟಾರ್ಯನ ಒಂದೊಂದು ಬಾಣದಿಂದ ಕೊಂದು ಹಾಕಿಬಿಡ್ತಾರಪ್ಪ, ಚಿತ್ರ ವಿಚಿತ್ರವಾದ ಬಾಣ ಬಿಡುತ್ತಾರೆ. ಈ ಬ್ರಾಹ್ಮಣ ಧರ್ಮವೇ ಅಲ್ಲ ಅದು. ಆದರೆ ಮಾಡಿದ್ಯಾತಕ್ಕೆ ಆ ಒಂದು ಯಾವುದೋ ಒಂದು ಕಾರಣ, ಪ್ರಾರಬ್ಧ ಒದಗಿ ಸಂಘ ಬಂದಿದ್ದರ ಫಲ ಹೀಗಾಯಿತು. ನಾನು ದಾರಿ ತಪ್ಪಿ ಹೋಗಿಬಿಟ್ಟೆ. ಕೊನೆಗೆ ಬೇಟೆಯಾಡಲಿಕ್ಕೆ ಅಂತ ರಾಜ ಅವನು ಹೊರಟ, ಕ್ಷತ್ರಿಯ ನಾನು ಹೊರಟೆ ಅಡವೆಗೆ, ಹೊರಟು ಯುದ್ಧ ಪಕ್ಷಿಗಳನ್ನು ಬೇಟೆಯಾಡ ಅಭ್ಯಾಸ ಶುರು ಮಾಡಿದ್ವಿ. ನಾನು ಬಾಣ ಹೊಡಲಿಕ್ಕೆ ಶುರು ಮಾಡಿದೆ, ಜೋರ ಬಾಣ ಹೊಡೆದೆ, ಯಾವುದೋ ಒಂದು ಜಿಂಕೆ ಬಿತ್ತು ಅಂತ ತಿಳ್ಕೊಂಡೆ, ನೋಡ್ತೇನೆ ಜಿಂಕೆ ಅಲ್ಲ, ಒಬ್ಬ ಋಷಿಗೆ ಬಾಣ ಬಿದ್ದಿತ್ತಂತ ಹೋಗಿ ಪಾಪ, ಋಷಿಗೆ ಬಾಣ ಬಿದ್ದಿತ್ತು, ಒದ್ದಾಡ್ತಾ ಇದ್ದಾನೆ ಮುನಿ, ಹತ್ರ ಹೋಗಿ ನೋಡಿದ ಗಾಬರಿ ಆಗೋದು. ದಶರಥ ಹೊಡೆದ ಕಥೆ ನಮಗೆ ಗೊತ್ತಿದೆ, ದಶರಥ ಹೊಡೆದಿದ್ದು, ಕಿಂದಮ ಮುನಿಗಳನ್ನ ಪಾಂಡರಾಜ ಹೊಡೆದಿದ್ದು ಎಲ್ಲ ನಮಗೆ ಕಥೆ ಗೊತ್ತಿದೆ. ಅಂಥದ್ದೇ ಪ್ರಸಂಗ ನಡೆದೋಯ್ತು. ರಾಷ್ಟ್ರ ಮುನಿಯನ್ನ ಶಾಪ ಕೊಟ್ಟ ಅಂತ ಹೇಳುತ್ತಾರೆ. ಎಲ್ಲವೋ ಪಾಪಿಷ್ಟ, ನೀನು ನನ್ನನ್ನು ಕಟುಕನಾಗಿ ಹೊಡೆದಿದ್ದೀಯ, ಆದ್ದರಿಂದ ನೀನೊಬ್ಬ ವ್ಯಾಧನಾಗಿ ಹುಟ್ಟು ಅಂತ ಶಾಪ ಕೊಟ್ಟುಬಿಟ್ಟ ಅಂತ ಹೇಳ್ತಾರೆ. ವ್ಯಾಧನಾಗಿ ಹುಟ್ಟು, ಆದರೆ ತುಂಬ ಪಶ್ಚಾತ್ತಾಪ ಪಟ್ಟು ಕೇಳ್ಕೊಳ್ತಾ ಇದ್ದಿ, ತುಂಬಾ ಓದಿದವನು ಬೇರೆ ನೀನೀಗ, ವೇದ ವೇದಾಂತವನ್ನು ಬಲ್ಲವನು ನೀನು, ತುಂಬಾ ಪಶ್ಚಾತ್ತಾಪ ಪಟ್ಟಿದ್ದೀಯ, ಆದ್ರಿಂದ ವ್ಯಾಸನಾಗಿ ಹುಟ್ಟು. ಆದರೆ ನಿನಗೆ ಆ ಜನ್ಮದಲ್ಲಿ ಒಳ್ಳೆ ಸಿದ್ಧಿ ಬರಲಿ, ಅದಕ್ಕೆ ಕಾರಣವಾಗಲಿಕ್ಕೆ ನೀನೇನು ಓದಿದ್ದಿ ಇದೆಲ್ಲ ನಿನಗೆ ಹುಟ್ಟುತ್ತಲೆ ಜ್ಞಾಪಕ ಇರಲಿ ಅಂತ ವರ ಕೊಡ್ತಂತೆ. ಜಾತಿ ಸ್ಮೃತಿ ವರವನ್ನು ಕೊಡುತ್ತಾನೆ, ಅದಕ್ಕೆ ನನಗೆ ಎಲ್ಲ ಜ್ಞಾಪಕ ಇದೆ ಅಂತ ಹೇಳುತ್ತಾನೆ. ಭಗವದ್ಗೀತೆ ನಮಗೆ ಅರ್ಥ ಆಗುತ್ತೆ. ಶುಚಿ ನಾಮ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋಭಿ ಜಾಯತೆ. ಮುಂದೆ ಪರಮಾತ್ಮ ಹೇಳುತ್ತಾನೆ, ತತ್ರ ತಂ ಬುದ್ಧಿ ಸಂಯೋಗಂ ನಗವ ಲಭತೆ ಪೌರ್ವದೇಹಿಕಂ. ಹಿಂದಿನ ಜನ್ಮದ ಸಂಸ್ಕಾರ ಬರುತ್ತೆ ಅಂತ ಹೇಳಿದ್ರು, ವರ ಕೊಟ್ಟರೆ ಹಾಗೆ ಬಂದ್ಬಿಟ್ಟು. ನನಗೆ ಅದೆಲ್ಲ ಜ್ಞಾಪಕ ಇದೆ, ಭರತರಾಜರಿಗೆ ಹೇಗೆ ಜ್ಞಾಪಕ ಇತ್ತು, ಜಿಂಕೆಯಾಗಿದ್ದಾಗಲೂ ಜ್ಞಾಪಕ ಇತ್ತು, ಆ ಏಳಮೂಕನಂತೆ ನಡ್ಕೊಂಡಾಗಲೂ ಜ್ಞಾನ ಇತ್ತು. ಆ ರೀತಿಯಲ್ಲಿ ಸ್ಮೃತಿ ಇದ್ದಿದ್ದರಿಂದ ನನಗೆ ಹುಟ್ಟದನೆ ಗೊತ್ತಾಯಿತು. ಅದಕ್ಕೆ ಉದ್ಧಾರದ ಹಾದಿ ಅಂದರೆ ಮಾತೃದೇವೋಭವ ಪಿತೃದೇವೋಭವ ಅಂತ ತಿಳ್ಕೊಂಡೆ, ಅದಕ್ಕೋಸ್ಕರ ಹಾಗೆ ಮಾಡ್ತಾ ಇದ್ದೇನೆ. ಆಗ ಮತ್ತೆ ಕೇಳುತ್ತೆ, ಇಷ್ಟೆಲ್ಲ ಮಾಡ್ತೀಯಲ್ಲ, ಇಷ್ಟೆಲ್ಲ ಜ್ಞಾನ ಇದೆಯಲ್ಲ, ಹಿಂದಿನ ಜನ್ಮದಲ್ಲಿ ಆ ರೀತಿ ನೀನು ವ್ಯಾಧನಾಗಿ ಪರಿವರ್ತಿತನಾಗಿ ಮಾಡಿದ ತಪ್ಪಿಗೆ ನೀನು ಕಟುಕನಾಗಿ ಹುಟ್ಟಿದ್ದೀ, ಈಗ ಮತ್ತಿದೇ ಕೆಲಸ ಮಾಡ್ತಿದ್ದೀಯಲ್ಲ ಅಂತ ಕೇಳಿದ. ಇಲ್ಲ ಮಾಡ್ತಾ ಇಲ್ಲ ಅಂತ ಹೇಳಿದ. ನಾನು ಕೆಲಸ ಮಾಡ್ತಾ ಇಲ್ಲ, ಯಾರನ್ನು ಕೊಲ್ಲೋದಿಲ್ಲ, ನಾನು ಯಾವ ಪ್ರಾಣಿನೂ ಕೊಲ್ಲೋದಿಲ್ಲ, ನಾನು ಬೇಟೆ ಆಡೋದಿಲ್ಲ. ಆದರೆ ತಂದೆ ತಾಯಿಗಳನ್ನ ಹೊರಬೇಕಲ್ಲ, ನಾನೀಗ ಧರ್ಮದಿಂದನೇ ಹೊರಬೇಕು. ಆಚಾರ್ಯ ಹೇಳ್ತಾರೆ, ಪ್ರತಿಯೊಬ್ಬರು ಕೂಡ ಜೀವನ ಹೇಗೆ ಸಾಗಿಸ್ಬೇಕು ಅಂದರೆ, ಧರ್ಮೇಣೇಜ್ಯ ಸಾಧನಾನಿ ಸಾಧಯಿತ್ವಾ ವಿಧಾನತಃ ಸ್ನಾತ್ವಾ ಸಂಪೂಜೆಯೇದ್ ವಿಷ್ಣು ವೇದ ತಂತ್ರೋಕ್ತ ಮಾರ್ಗತಃ. ಪ್ರತಿಯೊಬ್ಬರು ಕೂಡ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಏನನ್ನು ಹೇಳಿದ್ದಾರೆ ಆ ಕ್ರಮದಲ್ಲಿ ಬದುಕಬೇಕೇ ಹೊರತು ಬೇರೆ ಕ್ರಮದಲ್ಲಿ ಬದುಕಕ್ಕೆ ಬರೋದಿಲ್ಲ. ಅವರವರಿಗೆ ವಿಹಿತವಾದ ವೃತ್ತಿಯನ್ನು ಆರಿಸಿಕೊಳ್ಬೇಕು. ಅವರು ಬೇರೆ ವೃತ್ತಿಯಲ್ಲಾದರೆ ಅವರಿಗೆ ಪ್ರಯೋಜನ ಇಲ್ಲ. ಧರ್ಮಕ್ಕೆ ಕುಂದು ಬರದಂತಹ ವೃತ್ತಿಯಲ್ಲಿ ಬದುಕಬೇಕು. ನಾವಿವತ್ತು ವ್ಯಾಸ ಜನ್ಮದಿದ್ದೆ ನಾನೀಗ ಅಂದರೆ, ನಾನು ಎಷ್ಟಿದ್ರೂ ಕೂಡ ಈ ಮೃಗಮಾಂಸದ ಮಾರಾಟದಲ್ಲೇ ಬದುಕಬೇಕು, ನನ್ನ ತಂದೆ ತಾಯಿಗಳ ರಕ್ಷಣೆ ಮಾಡಬೇಕು. ಅದಕ್ಕೋಸ್ಕರ ನಾನು ಬೇಟೆ ಆಡೋದಿಲ್ಲ. ಆದರೆ ಸತ್ತ ಪ್ರಾಣಿಗಳನ್ನು ತಂದು ಬೇಟೆ ಆಡಿದವರು ಕೊಡ್ತಾರಲ್ಲ, ಅದನ್ನು ಮಾರಾಟ ಮಾಡ್ತೇನೆ ಅಷ್ಟೇ. ಅದು ನನಗೋಸ್ಕರ ಉಪಯೋಗಿಸೋದಿಲ್ಲ, ನಾನಂತೂ ತಿನ್ನೋದಿಲ್ಲ ಅಂತ ಹೇಳ್ತಾರೆ. ನಾನು ತಿನ್ನೋದಿಲ್ಲ. ಅವರಿಗೆ ಜ್ಞಾನ ಇಲ್ಲ, ತಂದೆ ತಾಯಿಗೆ ಜ್ಞಾನ ಇಲ್ಲ. ಅವರು ಬದುಕಬೇಕಾದ ಹೀಗೆ ಅವರಿಗೆ ಕೊಡ್ತೇನೆ ಅಷ್ಟೇ. ನಾನು ತಿನ್ನೋದಿಲ್ಲ, ನಾನು ಹಿಂಸೆ ಮಾಡೋದಿಲ್ಲ, ಅವರಿಗೋಸ್ಕರ ಮಾಡ್ತೇನೆ. ಆದ್ದರಿಂದ ನನ್ನ ತಪ್ಪು ಯಾವುದೂ ಇಲ್ಲ ಇದರೊಳಗೆ. ಒಬ್ಬ ವ್ಯಾಧನಾಗಿ ಸಿದ್ಧಿಗಳಿಸಿದ ಕಥೆ ಇದು. ಅದರ ಮಧ್ಯೆ ಇದ್ದು ಏನು ಲೇಪವಾಗದಂತೆ ಬದುಕಿದ ಕಥೆ. ಪದ್ಮಪತ್ರ ವಿವಾಂಭಸ ಅಂತ ಭಗವದ್ಗೀತೆಯಲ್ಲಿ ಬರುತ್ತಾ, ನಿಪ್ಯತೆ ರಸಪಾಪೇನ ಪದ್ಮಪತ್ರ ವಿವಾಂಭಸ. ಭಗವಂತ ಹೇಳಿದ ಮಾತು, ಕಮಲದ ಎಲೆ ತಾವರೆಯ ಎಲೆ ನೀರಲ್ಲಿದ್ದರೂ ಕೂಡ ನೀರು ಹೇಗೆ ಅಂಟೋದಿಲ್ಲವೋ ಹಾಗೆ ಇವನು ಇಂಥ ಕೆಲಸ ಮಾಡ್ತಿದ್ರು ಕೂಡ ಅದರಿಂದ ಉಂಟಾಗತಕ್ಕಂಥ ಪಾಪಕ್ಕೆ ಒಳಗಾಗದೆ ಬದುಕಿದ್ದಾನೆ. ಇವತ್ತು ಜನಗಳಿಗೆ ವ್ಯಾಲ್ಯೂಸ್ ಸಂಬಂಧ ಹೋಗ್ತಾ ಇದೆ, ಧರ್ಮದ ಪ್ರಜ್ಞೆನೇ ಕಡಿಮೆ ಆಗ್ತಾ ಇದೆ. ಎಲ್ಲ ಕಮರ್ಷಿಯಲ್ ಏನು ಸಹ ಇಮ್ಮಿಡಿಯೇಟ್ಲಿ ಅದು ಏನಾದರೂ ನೋಡಿ ಕ್ಯಾಶ್ ಟೈಪ್ ದೇವ್ರ ಪ್ರತಿಮೆ ಕೊಟ್ಟರು ಕೂಡ ಎಷ್ಟು ಬೆಲೆ ಬಾಳಬಹುದು ಬಹುಶಃ ಅಂತ ಯೋಚನೆ ಮಾಡ್ತಾನೆ ಹೊರತು ಎಷ್ಟು ಸಿದ್ಧಿ ಇರಬಹುದು ಅಂತ ಯೋಚನೆ ಮಾಡೋದಿಲ್ಲ. ಇದನ್ನು ಮೆಟ್ಟ ಪಂಚಲೋಹದ್ದೋ ಬೆಳ್ಳಿದೋ ಚಿನ್ನದ್ದೋ ಎಷ್ಟಾಗಬಹುದು ಬಹುಶಃ, ಅಕಸ್ಮಾತ್ ರೀಸೇಲ್ ವ್ಯಾಲ್ಯೂ ಎಷ್ಟಿರಬಹುದು, ಈ ಥರ ಲೆಕ್ಕ ಹಾಕಿದರೆ ಎಂದು ದೇವ್ರ ಪೂಜೆ ಮಾಡ್ತಾನೆ ಇವನು. ಅದರಲ್ಲಿ ಸಿದ್ಧಿ ಸನ್ನಿಧಾನ ಎಷ್ಟಿದೆ ನೋಡಿದರೆ ಅದು ಸರಿ. ಸನ್ನಿಧಾನ ನೋಡಬೇಕೇ ಹೊರತು ಬೇರೆ ನೋಡಬಾರದು. ಇವತ್ತು ಆ ಪ್ರಶ್ನೆಯೇ ಇಲ್ಲ. ಮನುಷ್ಯ ಏನಾದರೂ ಮಾಡಿ ಬದುಕಬೇಕು. ಆ ಬದುಕೋದ್ರೊಳಗೆ ಧರ್ಮವನ್ನೇ ಮಾರಾಟಕ್ಕೆ ಇಟ್ಟುಬಿಡೋದು, ಏನನ್ನು ಬೇಕಾದರೂ ಮಾಡಿ ತನ್ನ ಸ್ವಾರ್ಥವನ್ನು ತುಂಬಿಸಿಕೊಳ್ಳೋಕ್ಕೆ ಅಂತ ಹೊರಟ ಅಂತ ತಿಳ್ಕೊಂಡ್ರೆ ಯಾವ ಜನ್ಮ ಸಿದ್ಧಿ ಬರುತ್ತೆ ಅವನಿಗೆ? ಸಾಧ್ಯವೇ ಇಲ್ಲ. ಧರ್ಮವ್ಯಾದ ಇಷ್ಟೆಲ್ಲ ಹೇಳಿಬಿಟ್ಟು ನೋಡು, ನೀನು ಈ ಮಾಡಬೇಕಾದ ಕೆಲಸ ಇಷ್ಟೇ, ತಪಸ್ಸನ್ನು ಮಾಡು ಬೇಡ ಅಂತ ಹೇಳೋದಿಲ್ಲ. ಆದರೆ ತಂದೆ ತಾಯಿಗಳ ಸೇವೆ ದೊಡ್ಡ ತಪಸ್ಸಾದ್ರಿಂದ ಅಲ್ಲಿಗೆ ಹೋಗು, ಅವನು ಸರಿಯಾಗಿ ನೋಡ್ಕೊ, ನಿನಗೂ ಒಳ್ಳೆ ದಿವ್ಯ ಜ್ಞಾನ ಬರುತ್ತೆ ಅಂತ ಹೇಳಿದ್ರೆ ನಿನ್ನ ಭವಿಷ್ಯದನ್ನು ಗೊತ್ತಾಗುತ್ತೆ, ಒಳ್ಳೆ ದಿವ್ಯ ಜ್ಞಾನ ಆಗ್ತಿ, ಇವ ಹಿಡಿದ ಪದ್ಧತಿ ಸರಿಯಿಲ್ಲ ಅಂತ ಹೇಳಿದ ತಕ್ಷಣ ಕೌಶಿಕ ಬ್ರಾಹ್ಮಣ ಆಗ ಮನೆ ಸೇರಿ ತಂದೆ ತಾಯಿಗಳ ಸೇವೆ ಮಾಡಿ ತಾನು ದಿವ್ಯಜ್ಞಾನಿಯಾಗಿ ಸದ್ಗತಿ ಹೊರಟು ಬಿಡ್ತಾನೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಎಷ್ಟು ಧರ್ಮ ಸೂಕ್ಷ್ಮದ ಒಂದು ಸುರಿಬಳೆಯನ್ನೇ ಮಾಡಿದ ಜಾಗ ಇತ್ತು. ಹೆಸರು ಹೇಳ್ತಿರೋದು ಮಾರ್ಕಂಡೇಯ ಮುನಿಗಳು. ಯಾರ ಕಥೆ ಇದು? ಒಬ್ಬ ಬೇಟೆಗಾರನ ಕಥೆ ಕೋಟ್ ಮಾಡ್ತಾರೆ. ಬೇಟೆಗಾರನ ಅದೇನು ವಿಷ್ಣು ಅವನತ್ತಾರಲ್ಲ, ವಾಯುದೇವರ ಏನೂ ಅಲ್ಲ, ಒಬ್ಬ ಋಷಿ ಬೇಡರಾಗಿ ಹುಟ್ಟಿದ್ದಾರೆ. ಅವರು ಧರ್ಮ ತಪ್ಪಿಲ್ಲ. ಆ ಧರ್ಮ ತಪ್ಪದವನ ಕಥೆಯನ್ನು ವೇದವ್ಯಾಸರು ಬರೀತಾರೆ ಅಂದಮೇಲೆ ಅವರು ವಿಶ್ವಗುರುಗಳಾಗ್ತಾರೋ ಒಂದು ಕೋಮಲ ಗುರುಗಳಾಗ್ತಾರೋ ಲೆಕ್ಕ ಹಾಕಿ ನೋಡೋಣ. ಯಾರೋ ನಾಚಾರ ಉದ್ಧಾರ ಮಾಡಕ್ಕೆ ವೇದವ್ಯಾಸರ ಅವತಾರ ಮಾಡಲಿಲ್ಲ, ಆಚಾರ ಅವತಾರ ಮಾಡಲಿಲ್ಲ, ವಿಶ್ವಜನೀನ ವೃತ್ತಿ ಅಂತ ಹೇಳ್ತಾರೆ. ಯಾರು ಬದುಕಲಿಕ್ಕೆ ಅರ್ಹತೆ ಪಡೆದಿದ್ದಾರೆ, ಯಾರಿಗೆ ಜ್ಞಾನಕ್ಕೆ ಅರ್ಹತೆ ಇದೆ ಅಂಥವರಿಗೆಲ್ಲ ಜ್ಞಾನ ಕೊಡೋದು ಜ್ಞಾನಿಗಳ ಲಕ್ಷಣನೇ ಹೊರತು ಯಾವುದೋ ಹಿನ್ನೆಲೆಯಲ್ಲಿ ಕೊಡೋದಿಲ್ಲ. ಇಲ್ಲವರಿಗೆ ಕಥೆನೇ ಬರೀಬೇಕಾಗಿದ್ದಲ್ಲ, ಇದೆಲ್ಲ ಕೊಡೋದು ನಡೆದ ಕಥೆನ ಬರೀಬೇಕು ಅಂತೇನೂ ಇಲ್ಲವಲ್ಲ. ವೇದವ್ಯಾಸರು ಯಾಕೆ ಬರೆದರು ಅಂತ ಕೇಳಿದರೆ ಅಷ್ಟು ವಿಶಾಲ ದೃಷ್ಟಿಯನ್ನು ಜಗತ್ತು ಬೆಳೆಸಿಕೊಳ್ಳಿ ಜನ ತಿಳ್ಕೊಳ್ಳಿ ಅಂತಲೇ ಬರೆದಿರೋದು. ಆದ್ದರಿಂದ ಧರ್ಮಸೂಕ್ಷ್ಮದ ಪರಿಜ್ಞಾನವಿಲ್ಲದ ಅವನು ತಪಸ್ ಮಾಡಬೇಕು ಅಂತ ಗೊತ್ತಿದ್ರು ಕೂಡ ತಪಸ್ ಎಲ್ಲಿ ಮಾಡಬೇಕು ಗೊತ್ತಾಗಲಿಲ್ಲ. ಬ್ರಾಹ್ಮಣನಿಗೆ ಭಿಕ್ಷೆ ಹಾಕಬೇಕು ಅಂತ ಗೊತ್ತಿದ್ರು ಕೂಡ ಪತಿ ಸೇವೆ ಬ್ರಾಹ್ಮಣ ಸೇವೆಗೆ ದೊಡ್ಡದು ಅಂತ ಮರ್ತುಬಿಟ್ಟ. ಅದನ್ನೆಲ್ಲ ತಿಳ್ಕೊಂಡಿದ್ದ ಅವಳು ಮೇಲೆ ಬಂದು ಧರ್ಮವ್ಯಾಸ ಮೇಲೆ ಬಂದ, ಇವನ ಕೈಯಲ್ಲಿ ಮೇಲೆ ಬರಲಿಕ್ಕಾಗಿರಲಿಲ್ಲ. ಇಲ್ಲಿ ಧರ್ಮರಾಜನ ಪ್ರಶ್ನೆ ಇದೆ. ಭೀಮಸೇನ ದೇವರು ಧರ್ಮ ಸೂಕ್ಷ್ಮ ತಿಳಿದು ಮಾತಾಡ್ತಾರೆ. ಅವನಿಗೆ ಹಾಗಾಗಬೇಕಾಗಿತ್ತು, ಹಾಗಾಗಿದೆ. ಆದರೆ ಧರ್ಮರಾಜ ಹತ್ರ ಬಿಡಿಸ್ಕೊಂಡು ಬರಬೇಕು. ಈಗ ಧರ್ಮದ ಪ್ರಶ್ನೆ ಇತ್ತು, ಏನ್ ಮಾಡ, ಅಣ್ಣನ ಮಾತು ದೊಡ್ಡದೋ ಇಲ್ಲಿ ಅವನು ಪಾಪಿಗಾದ ಶಿಕ್ಷೆ ದೊಡ್ಡದೋ ಅಂತ ಕೇಳಿದರೆ ರಾಮದೇವರು ತೋರಿಸಿದ್ದಾರೆ, ಪಿತೃವಾಗಿ ತೆಕ್ತ ಗುರುವರ್ಥೆ ತೆಕ್ತ ರಾಜ್ಯ, ಅಣ್ಣನ ಮಾತು ನಡೆಸಬೇಕು. ಅದರಲ್ಲೂ ಹಿರಿಯ ಅಣ್ಣ ಅಂದರೆ ತಂದೆ ಇದ್ದಾಗ, ಜ್ಯೇಷ್ಠ ಭ್ರಾತ ಪಿತೃ ಸಮಹ ಅಂತಾನೆ ಶಾಸ್ತ್ರದ ಮಾತು. ಅದಕ್ಕೆ ತಂದೆ ವಾಕ್ಯವನ್ನು ನಡೆಸಬೇಕು ಅಂತ ರಾಮದೇವರು ತೋರಿಸಿಕೊಟ್ಟಿದ್ದಾರೆ. ಯದ್ಯದಾಚರತೆ ಶ್ರೇಷ್ಠ ತತ್ತದೇವೇತರೋ ಜನ, ಆ ದಶರಥನ ಮಾತನ್ನು ಅಲ್ಲಿ ಸತ್ಯ ಮಾಡಬೇಕು ರಾಮದೇವರು. ಇಲ್ಲಿ ಭೀಮನಾಗಿ ಅಣ್ಣನ ಮಾತನ್ನು ನಡೆಸ್ತಾ ಇದ್ದಾರೆ. ಈ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ರಾಮನ ಕಥೆ ಅದು, ಭೀಮನ ಕಥೆ ಇದು. ಇಬ್ಬರು ತಂದೆಗೋಸ್ಕರ ಮಾಡಿದ ಅಪ್ರತಿಮವಾದ ತ್ಯಾಗ ರಾಮದೇವರು, ಆತ ಭಗವಂತ ರಾಮದೇವರು. ಇದು ಅಣ್ಣನಿಗೋಸ್ಕರ ಮಾಡಿದ ತ್ಯಾಗ ಭೀಮಸೇನರು. ಇದು ಜೀವೋತ್ತಮ, ಆ ಸರ್ವೋತ್ತಮ, ಇದು ಜೀವೋತ್ತಮ. ಉತ್ತಮರಾದವರಿಗೆ ಮಾತ್ರ ಇದು ಅರ್ಥವಾಗಲಿಕ್ಕೆ ಸಾಧ್ಯ. ಅಣ್ಣನ ಮಾತನ್ನು ಈ ರೀತಿ ನಡೆಸಿದ ದಾಖಲೆ ಜಗತ್ತಲ್ಲಿ ಭೀಮನಂತೆ ಯಾರದೂ ಇಲ್ಲ. ಜಗತ್ತಲ್ಲಿ ಯಾರಿಗೂ ಗೊತ್ತಿಲ್ಲ, ಭೀಮ ಅಂದ್ರೆ ಹುಂಬ, ಒಬ್ಬ ದುಡುಕಿ, ಮುಂಗೋಪಿ, ಎರಡು ಒದರಾಡ್ತಿದ್ದ, ಹೊಟ್ಟೆಬಾಕ, ಎರಡೂ ತಿಳ್ಕೊಂಡ್ಬಿಟ್ಟಿದ್ದಾರೆ. ಭೀಮನ ಧರ್ಮ ಸೂಕ್ಷ್ಮ ಈಗ ನೀವು ತೋರಿಸದೆ ಹೋಗಿದ್ದಿದ್ರೆ ಧರ್ಮರಾಜ ಯಾವ ಮೂಲೆಯಲ್ಲಿ ಇರ್ತಿದ್ದ ಲೆಕ್ಕ ಹಾಕಿ ನೋಡೋಣ. ಅವಾಗ ನಿನ್ನ ಮಾತು ಯಾರು ಕೇಳಿದ್ರೆ ಬೋದೋಗ್ತಿತ್ತು ಅದನ್ನ. ಆದರೆ ಆ ಧರ್ಮರಾಜ ಎಷ್ಟು ತಪ್ಪು ಮಾಡಿದಾಗಲೂ ಕೂಡ ಅದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ದೀರಿಯಲ್ಲ, ಆ ಧರ್ಮ ಸೂಕ್ಷ್ಮ. ಅದು ದುರ್ಯೋಧನ ಬಿಡಿಸೋ ಇಷ್ಟ ನನಗಿಲ್ಲ, ನೀನು ಹೇಳ್ತೀರಿ ನಾನು ಮಾಡ್ತೇನೆ. ಯಾರು ಇರ್ತಾರೆ ಇಷ್ಟ ಬಂದಿದ್ದೇ ಮಾಡಬೇಕು ಅಲ್ಲ, ಇಷ್ಟ ಬಂದೇ ಹೋದ್ರು ಪರೀಕ್ಷೆಯಲ್ಲಿ ಪ್ರಶ್ನೆ ಪೇಪರ್ ಕೊಟ್ಟಿರ್ತಾರೆ, ಏನ ಐ ಡೋಂಟ್ ಲೈಕ್ ಇಟ್ ಅಂತ ಬಂದರೆ ಇವ್ರು ನಾಲ್ಕು ಪಾರ್ಟಿಸ್ ಪಾಸ್ ಇಟ್ಟಷ್ಟೇ, ಬರೀ ಹೋಗಿ ಹೋಗಿ ಕೂತಿರ್ತಿ. ಹಾಗೆ ಲೈಕ್ ಮಾಡೋ ಪ್ರಶ್ನೆಯಲ್ಲಿ ವಿದ್ಯಾರ್ಥಿ ಪ್ರಶ್ನೆ ಲೈಕ್ ಮಾಡಬೇಕಾಕೆ, ಅದು ಕಂಪಲ್ಸರಿ, ನಾನು ಬರೀಲೇಬೇಕು. ಯಾಕಂದ್ರೆ ಈ ಲೈಕ್ಸ್ ಇಟ್ ಆರ್ ನಾಟ್ ಆನ್ಸರ್ ಮಾಡಲೇಬೇಕಲ್ಲ. ಹಾಗೆ ನಾವು ಸಂಧ್ಯಾನೆ ಲೈಕ್ ಮಾಡ್ತೇವೋ ಬಿಡ್ತೇವೋ, ಮಾಡಲೇಬೇಕನ್ನು. ಪೂಜೆ ಲೈಕ್ ಮಾಡ್ತೇವೋ ಬಿಡ್ತೇವೋ, ಏಕಾದಶಿ ಉಪವಾಸ ಲೈಕ್ ಯಾರು ಮಾಡ್ತಾರೆ ಈ ಮಧ್ಯೆ? ಆದರೆ ಮಾಡಲೇಬೇಕದನ್ನು ಬಿಡಾಗಿಲ್ಲ. ತರ್ಬಾರ್ದು ನಭೋಕ್ತವ್ಯಂ ನಭೋಕ್ತವ್ಯಂ ಅಂತ ಹೇಳಿದ ಮೇಲೆ ಬಿಟ್ಟರೆ ಮಹಾಪಾಪವಾಗುತ್ತೆ. ಧರ್ಮ ಯಾವಾಗಲೂ ಹಾಗೆ ಅರ್ಜೆಂಟ್ ಹೋಗಬೇಕಾದ್ರೆ ಸಿಗ್ನಲ್ ಬಂದ್ಬಿಡುತ್ತೆ, ನಿರ್ವಹಣೆ ಕಾಯ್ತಿರ್ತೇವೆ ನಾವೀಗ. ನಮಗೆ ಯಾವುದೋ ಕೆಲಸ ಇದೆ, ಇವನು ಟಿಕೆಟ್ ತಪ್ಪೇ ಹೋಗುತ್ತೆ ಎಷ್ಟೋ ಜನಕ್ಕೆ ಪಾಪ, ಯಾವ್ಯಾವುದೋ ಸಿನಿಮಾಗೆ ಇರುವಾಗ ಅರ್ಜೆಂಟ್ ಹೊರಟವನಿಗೆ ಏನು ಮಾಡಾಗಿಲ್ಲ. ಅದು ಕಾನೂನು, ಅದು ಕಾನೂನಿಗೆ ತಲೆ ಬಾಗ್ತೇವಲ್ಲ, ದೇವರಿಗೆ ಎಷ್ಟು ತಲೆ ಬಾಗಬೇಕು ನಾವೀಗ? ಶ್ರುತಿ ಸ್ಮೃತಿ ಹರೇ ರಾಜ್ಞೆ, ದೇವರ ಶಾಸನ ಅಂದರೆ ಸರ್ಕಾರದ ಶಾಸನ ತುರುಕೋತನ ಮನುಷ್ಯ. ದೇವರ ಶಾಸನ ಮೀರೋ ಶಕ್ತಿ ಯಾರಿಗೂ ಇಲ್ಲ. ಯದ್ಭೀಷ ಉದಯಿತಿ ಸೂರ್ಯ, ಸೂರ್ಯ ಚಂದ್ರ ವಾಯು ಮೊದಲಾದ ಸಮಸ್ತರು ಕೂಡ ಭಗವಂತನಾಜ್ಞೆಯನ್ನ ಶಿರಸಾ ವಹಿಸಿ ನಡಿಬೇಕಾದ್ರೆ ಬಿಡೋ ಶಕ್ತಿ ಯಾರಿಗಿದೆ? ಅದನ್ನೆಲ್ಲ ತೋರಿಸಕ್ಕೆ ಅಂತಾನೆ ಅವತಾರ ಮಾಡಿದರು. ಹೇಗೆ ಮರ್ತ್ಯಾವತಾರ ಸ್ತಿಹ ಮರ್ತ್ಯ ಶಿಕ್ಷಣಂ ಅಂತ ರಾಮದೇವರು ಹೇಳುತ್ತಾರೋ ವಾಯುದೇವರಿಗೂ ಹಾಗೆ ಮರ್ತ್ಯ ಶಿಕ್ಷಣ ಮಾಡ್ತಾ ಇದ್ದಾರೆ. ಅಣ್ಣನ ಮಾತನ್ನು ಕೇಳಬೇಕು ಅಂತ ತೋರಿಸ್ಲಿಕ್ಕೆ ಅಣ್ಣ ಈಗ ನಾನು ಹೊರಟೆ. ಆಗ ಅರ್ಜುನ ನಾನು ಬರ್ತೇನೆ ಅಂತ ಹೊರಟ. ನಕುಲ ಸಹದೇವ್ ನಾವು ಬರ್ತೇವೆ ನೋಡಿ, ಒಳ್ಳೆಯವರು ಒಬ್ರು ಹೊರಟ್ರೆ ಎಷ್ಟು ಜನ ಫಾಲೋ ಮಾಡ್ತಾರೆ. ಒಬ್ಬ ಭೀಮ ಹೊರಟಿದ್ದಕ್ಕೆ ಅವಳು ಮೂರು ಜನ ಹೊರಟರು. ಧರ್ಮರಾಜ ದೀಕ್ಷಿತರ ಹಾಗೆ ಕೂತಿದ್ದಾರೆ. ಇಡೀ ಮಹಾಭಾರತದ ವೈಶಿಷ್ಟ್ಯ ಧರ್ಮರಾಜನನ್ನು ಕೂಡಿಸಿ ಕೆಲಸ ಮಾಡಿಸ್ತಾರೆ ಭೀಮಾರ್ಜುನ. ನೀವು ಕೂತರೆ ಕೆಲಸ ಮಾಡ್ತೇವೆ ನಾವೀಗ, ಇದೇ ತತ್ವ. ಧರ್ಮಿಷ್ಠನಾಗಿ ಕೂತರು ಹಾಗೆ ಕೆಲಸ ಆಗುತ್ತೆ ಅಂತ ಅರ್ಥ. ಧರ್ಮ ಬಿಟ್ಟು ಹಾರಾಡಿದ್ರೂ ಕೆಲಸ ಆಗೋದಿಲ್ಲ, ಧರ್ಮಿಷ್ಠನಾಗಿರು ಕೂತಲ್ಲೇ ಕೆಲಸ ಆಗುತ್ತೆ. ಅಲ್ಲಿ ಕೂಡಿಸಿ ಅಲ್ಲಿಂದ ಹೊರಟರಂತೆ. ಚಿತ್ರಸೇನ ಅಲ್ಲಿ ಆಕಾಶಕ್ಕೆ ಹಾರಿಬಿಟ್ಟಿರ್ತಾನೆ, ಅವನ್ನೆಲ್ಲ ಹೊತ್ಕೊಂಡು ಆಕಾಶಕ್ಕೆ ಹಾರಿರ್ತಾನೆ. ಸತ್ತು ಸ್ವರ್ಗ ಅಲ್ಲ, ಬದುಕಿ ಬಂಧನದಲ್ಲಿ ಸ್ವರ್ಗಕ್ಕೆ ಹೋಗುವುದು ದುರ್ಯೋಧನ ಪಾಪ. ಅವನ ಸ್ಥಿತಿ ಅಂತ ಹೇಳಿದ್ರೆ ಸ್ವರ್ಗ ಏನೇ ಎಂಜಾಯ್ ಮಾಡಾಗಿಲ್ಲ ಈ ಮಧ್ಯೆ, ಏನು ಎಂಜಾಯ್ ಮಾಡಾಗಿಲ್ಲ. ಹಿಡಿದ ಕಟ್ಟಿಬಿಟ್ಟಿದ್ದಾನೆ ವಿದ್ಯುತ್ ಪಾಶಗಳಿಂದ, ಮೇಲೆ ಕಾರ್ತಾ ಇದ್ದಾರೆ. ಭೀಮಾರ್ಜುನರು ಹೋಗ್ತಾರೆ. ಭೀಮಾರ್ಜುನರು ಯಾವ ಲೆಕ್ಕ ಚಿತ್ರಸೇನ ಪಾಪ, ಎಷ್ಟು ಮೇಲೆ ಬಲಮಿಂದ್ರಶ್ಚ ಗಿರೀಶ ನಿನ್ ಹೇಳಿದ ಹಾಗೆ ಜೀವೋತ್ತಮರಾದ ವಾಯುವು ಪ್ರಾಣೋವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ. ಇದು ಜ್ಯೇಷ್ಠ ಮಾಸ ಬೇರೆ ಇದೆ. ಜ್ಯೇಷ್ಠ ಮಾಸ ಅಂತ ಹೇಳಿದರೆ ಬಾಣದೇವರ ಉಪನಿಷತ್ತುಗಳೆಲ್ಲ ಸಾರ್ತಾ ಇವೆ. ಇದು ಜನ ತಿಳ್ಕೊಂಡಿದ್ದಾರೆ ಮಾಧ್ವರ ದೇವರು ವಾಯುದೇವರು ಅಂತೇಳಿ. ಮಾಧ್ವರ ದೇವರಲ್ಲ, ಜ್ಞಾನಿಗಳಾದ ಎಲ್ಲರೂ ಒಪ್ಪಬೇಕಾದ ದೇವರು. ಉಪನಿಷತ್ತುಗಳೆಲ್ಲ ಹೇಳ್ತಾ ಇವೆ ಪ್ರಾಣೋವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ. ಮುಖ್ಯ ಪ್ರಾಣ ಎಲ್ಲ ದೇವತೆಗಳ ಮೇಲಿರತಕ್ಕಂಥ ದೇವತೆ, ಅವರ ಮೇಲಿರತಕ್ಕಂಥ ಪುರುಷ ದೇವತೆ ನಾರಾಯಣ ಒಬ್ಬನೇನೆ. ಆದ್ದರಿಂದ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅಂತ ಕರೆದಿದ್ದಾರೆ. ಅಂತ ಜ್ಯೇಷ್ಠರಾದಂತಹ ವಾಯುದೇವರು ತನಗೆ ಜ್ಯೇಷ್ಠ ಅನ್ನೋ ಕಾರಣದಿಂದ, ಲೋಕದೃಷ್ಟಿಯಿಂದ ಜ್ಯೇಷ್ಠ ಧರ್ಮರಾಜ ಅಷ್ಟೇ. ನಿಜವಾದ ಜ್ಯೇಷ್ಠ ಇತರೆ, ನಿಜವಾದ ಜ್ಯೇಷ್ಠ ಸಾಕ್ಷಾತ್ ಭೀಮಸೇನ, ಹೊರಗೆ ಜ್ಯೇಷ್ಠ ಅಣ್ಣ ಧರ್ಮರಾಜ ಅಷ್ಟೇ. ಲೋಕದ ಧರ್ಮವನ್ನ ಲೋಕಕ್ಕಾಗಿ ಪಾಲನೆ ಮಾಡಬೇಕು ಅದನ್ನು ತೋರಿಸಕ್ಕೋಸ್ಕರ ಹೊರಟು ಯುದ್ಧ ಶುರು ಮಾಡಿದಾಗ ಆ ಲೀಲಾಜಾಲ ಸ್ವಲ್ಪ ಯುದ್ಧನೂ ಮಾಡ್ತಾನೆ ಚಿತ್ರಸೇನ. ಇವ್ರ ಪರಾಕ್ರಮ ನೋಡಬೇಕು ಅಂತ ಭಾರಿ ಆಸೆ ಅವನಿಗೂ ಕೂಡ. ಸ್ವಲ್ಪ ಹೊತ್ತು ಯುದ್ಧ ಮಾಡ್ತಾನೆ, ಆದರೆ ಭೀಮನ ಮುಂದೆ ಅರ್ಜುನನ ಮುಂದೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಹೊತ್ತಿ ಪೂರ ಸೋಲಿಸಿ ಬಿಡ್ತಾರೆ, ಸೋಲಿಸಿ ಹಿಡ್ಕೊಂಡು ಬರ್ತಾರೆ. ಇಲ್ಲ ತಮಾಷೆ ನೋಡಬೇಕು ಕೆಲ ಏನು ಹೇಳಬಹುದು, ದುರ್ಯೋಧನ ಗೆಲ್ಲಕ್ಕಾಗಲಿಲ್ಲ, ಇವರಿಗೆ ಗೆಲ್ಲಕ್ಕಾಯಿತು, ಕೆಲಸ ಏನು ಮಾಡ್ತಾರೆ, ಓ ಅದೇ ದಿವಸನೇ ಬೇರೆ, ಈ ದಿವಸನೇ ಬೇರೆ, ಅವತ್ತಾಗಿದ್ದರೆ ಸೋಲ್ತಿದ್ರು ಏನೋ, ಪಿಚ್ ಚೇಂಜ್ ಆಗಿತ್ತು ಅಂತಾರಲ್ಲ ಆಟಗಳಲ್ಲಿ, ಪಿಚ್ ಕೆಟ್ಟ ಹೋಗಿಬಿಟ್ಟಿತ್ತು ಅದು ಹೊಡೆದು ಬಿಟ್ಟರು ಸೋತು ಬಿಟ್ಟರು ಅಂತೇಳಿ. ಸೇಮ್ ಡೇ ಸೇಮ್ ಪಿಚ್ಚು, ಇನ್ನೂ ಸುಲಭ. ಆದರೆ ಪಾಂಡವರು ಗೆದ್ದರು, ಭೀಮಾರ್ಜುನರು ಗೆದ್ದರು, ಕೌರವರು ಸೋತರು, ಅಂದರೆ ಆಟ ಬರೋದಿಲ್ಲ ಅಂತ ಅರ್ಥ ಅವರಿಗೆ. ಇವರು ತಿಳಿದವರು ತಿಳಿದೇ ಇದ್ದವರಷ್ಟೇ. ಅಂದರೆ ಭೀಮಾರ್ಜುನರ ಮುಂದೆ ಚಿತ್ರಸೇನ ಇನ್ನಿಲ್ಲದಾಗಿ ಸೋಲ್ತಾನೆ, ಅದೇ ಚಿತ್ರಸೇನ ಇನ್ನಿಲ್ಲದ ಅವನು ಸೋಲ್ಸಿರ್ತಾನೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಇಡೀ ಮಹಾಭಾರತ ಸರಿಯಾಗಿ ಓದಿದವರಿಗೆ ದುರ್ಯೋಧನನ ಮಹಾವೀರ ಅಂತ ಕರೀಲಿಕ್ಕೆ ಸಾಧ್ಯವೇ ಇಲ್ಲ ಎಂದು ಕೂಡ. ಈ ಟಿವಿಗೆ ಇವರೆಲ್ಲ ಅವ್ರು ಮಹಾವೀರ ಅಂತ ತಪ್ಪು ಚಿತ್ರ ಕೊಟ್ಟಾಗಿಟ್ಟಿರ್ತಾರೆ, ಹುಡುಗರಿಗೆಲ್ಲ ತಲೆ ತುಂಬಿಸಿಬಿಟ್ಟಿರ್ತಾರೆ. ಒಂದಾದ್ರೂ ದಿನಶನ್ ತೋರಿಸಲಿಬೇಕಾದ್ರೆ, ಅವನು ಯುದ್ಧ ಮಾಡಿದ ದಾಖಲೆ ಇಷ್ಟಾದ್ರೂ ಬಾಯಲ್ಲಿ ಹೇಳಿದ್ದಾರೆ ಹೊರತು ತೋರಿಸಿ ನೋಡಂತ ಯಾರು ತೋರಿಸಿಲ್ಲ. ಅದರ ಈ ಪಂಪನಾಗಲಿ ರನ್ನನಾಗಲಿ ಕನ್ನಡದಲ್ಲಿ ಭಾರಿ ಹೊಗಳುತ್ತಾರೆ ದುರ್ಯೋಧನನ್ನ. ಆಯ್ತು ಹೊಗಳಿ, ಅಲ್ಲಿ ಏನು ಕಾರಣ ತೋರಿಸ್ಬೇಕಲ್ಲ, ಒಂದು ಕಾರಣ ಇಲ್ಲ. ಮಹಾಭಾರತ ಚೇಂಜ್ ಮಾಡೋಕ್ಕಂತೂ ಬರೋದಿಲ್ಲ, ಅದು ಟೆಕ್ಸ್ಟ್ ಆಗಿದೆ, ಡೇಟಾ ಚೇಂಜ್ ಮಾಡಕ್ಕೆ ಬರಲಿಲ್ಲ. ಇದು ದೊಡ್ಡ ವೀರ ಅಂತ ಕರೆ ಯಾರು ಕರೀತಾರೆ, ಮಾರ್ಕ್ಸ್ ಕಾರ್ಡ್ ಸೊನ್ನೆ ಫಸ್ಟ್ ರ್ಯಾಂಕ್ ಅಂತ ಕರೆದ ಉಚ್ಚ ಅಂತ ಕರೀತಾರೆ. ಮಾರ್ಕ್ಸ್ ಕಾರ್ಡ್ ಇರೋದು ನೋಡು ಫಸ್ಟ್, ಅದು ಏನಿದೆ ಈಗ ಅಲ್ಲಿ ಮಾರ್ಕ್ಸ್ ಇದ್ದದ್ದು ಅವಾಗ ಹೇಳಬಹುದು. ಅವನ ಕತೆ ಹಾಗೇ ಇದೆ, ಅವನು ಮಾಡಬಾರದ ಕೆಲಸ ಮಾಡಿದ್ದು ದಾಖಲೆ ತುಂಬಿ ತುಳುಕ್ತಾ ಇದೆ. ಇಷ್ಟಾದರೂ ಅವನನ್ನು ಮಹಾವೀರ ಛಲದೊಳು ದುರ್ಯೋಧನ ಮುಚ್ಚಾಬಟ್ಟೆ ಹೊಗಳಿದರೆ ಆ ತಲೆ ಕೆಡುತ್ತೆ ಹೊರತು ವಿಷಯ ಬದಲಾಗೋದಿಲ್ಲ. ಎಲ್ಲ ಸೋಲಿಸಿ ಅವು ಕಟ್ಕೊಂಡು ಕಟ್ಕೊಂಡಿದ್ನಲ್ಲ ಆ ಪ್ಯಾಕ್ ಸಮೇತ ಹಾಗೆ ಹೋಗ್ತಾರೆ, ಬಿಚ್ಚು ಕರ್ಕೊಂಡು ಹೋಗಲ್ಲ ಅವನನ್ನು, ಹೋಯ್ತು ಧರ್ಮರಾಜನ ಮುಂದೆ ಬಿಡುತ್ತಾರೆ. ಅದಕ್ಕೆ ಭೀಮಸೇನ ತೋರಿಸಿದ್ದು, ನನಗೆ ಬೇಕು ಅಂತ ಬಿಡಿಸಿದ್ದಲ್ಲ, ನೀನು ಹೇಳಿದ್ದಂತೆ ಬಿಡಿಸಿದ್ದೇನೆ ಅಷ್ಟೇ, ಅದು ತಂದು ಹಾಕಿದ್ದೇನೆ ಮುಂದೆ ಏನಾರ ಮಾಡ್ಕೊಂಡು ಬಿಟ್ಟು ಮುಂದೆ ಹಾಕಿದರಂತೆ. ಆಗ ಇದೆಲ್ಲ ಕುಮಾರ ವ್ಯಾಸ ಭಾರತದಲ್ಲಿ ಬೇರೆ ಬೇರೆ ತರ ಬಂದೋಗ್ಬಿಟ್ಟಿದೆ, ಮಹಾಭಾರತದಲ್ಲಿ ಹಾಗಿಲ್ಲ, ತಪ್ಪು ತಪ್ಪಾಗಿ ಬಂದ್ಬಿಟ್ಟಿದೆ. ಆ ದ್ರೌಪದಿನ ಕರೆದು ಬಿಚ್ಚಲಕ್ಕೆ ಹೇಳಿದ್ರಂತೆ, ದ್ರೌಪದಿಗೆ ಬಿಚ್ಚರು ಅಂತ ಹೇಳಿದ್ರೆ, ದ್ರೌಪದಿ ಬಿಟ್ಟು ಸೀರೆ ಸೆರೆಗಳು ಎಳೆದವನನ್ನ ಕಟ್ಟು ಬಿತ್ತಲಕ್ಕೆ ಬರ್ತಾರ ಅವರು, ಸಾಧ್ಯವೇ ಇಲ್ಲ. ಸುಮ್ಮ ಉಚ್ಚಾಪಟ್ಟೆ ಕಥೆಗಳಷ್ಟೇ, ಅಲ್ಲೂ ತಪ್ಪು ತಪ್ಪಾಗಿ ಬರ್ತಾ ಇರ್ತಾ ಇರ್ತಾರೆ. ಆ ಚಿತ್ರಸೇರೆ ಎತ್ಕೊಂಡು ಹೋಗಿದ್ದು ಕಟ್ಕೊಂಡು ಹೋಗಿದ್ದು ದುರ್ಯೋಧನ ಅವನ ತಮ್ಮಂದಿರನ್ನ ಮಾತ್ರ, ಅವನ ಹೆಂಡಂದಿರೆಲ್ಲ ಬಂದು ಕೇಳಿಕೊಂಡ್ರು ಅಂತ ಕುಮಾರವ್ಯಾಸ ಬರೆಯೋದು. ನಿಜವಾಗ್ಲೂ ಹಾಗಿಲ್ಲ, ಆಚಾರ ಹೇಳ್ತಾರೆ, ಭಾರ್ಯಾ ಸಮೇತನಾಗಿ ರಾಜನನ್ನ ಅವನ ಹೆಂಡಂದಿರ ಸಮೇತ ಹಿಡ್ಕೊಂಡೋದ ಅಂತ ಮಹಾಭಾರತ ಹೇಳೋದು. ಅವ್ರ್ಯಾರು ಕೇಳ್ಕೊಳ್ಳಕ್ಕೆ ಅವ್ರ್ಯಾರು ಉಳ್ಕೊಂಡಿಲ್ಲ, ಕೆಲವು ಮಂತ್ರಿಗಳು ಬಂದು ಕೇಳಿದ್ದೆ ಹೊರತು ದುರ್ಯೋಧನ ಹೆಂಡಂದಿರು ದುಶ್ಯಾತ ಹೆಂಡತಿ ಬಂದು ಕೇಳಿದ್ದಲ್ಲ. ಅದನ್ನ ಬಿಚ್ಚರ ಕೊರಟಿದ್ದು ಸಾಕ್ಷಾತ್ ದ್ರೌಪದಿ ಅಲ್ಲವೇ ಅಲ್ಲ, ಧರ್ಮರಾಜ ಬಿಚ್ಚಿಸ್ತಾನೆ ಆಳುಗಳ ಕೈಲೆ ಬಿಚ್ಚಿ ಅಂತ ಹೇಳ್ತಾರೆ. ಅವನು ಬಿಚ್ಚು ಕರ್ಕೋದ್ರೆ ಸಿಕ್ಕೇ ಇಲ್ಲ ಅಂತ ರಿಪೋರ್ಟ್ ಕೊಡೋ ಪೈಕಿ ಅವನು, ಅದಕ್ಕೆ ರೆಡ್ ಹ್ಯಾಂಡ್ ಅಂತ ಹಿಡಿದ್ರೆ ಹಾಗೆ ತಂದು ಬಿಟ್ಟರು ಬಿಚ್ಚಿ ಧರ್ಮ ಎಲ್ಲ. ಆಹುತಿ ಚಿತ್ರಸೇರು ಸುಮ್ಮನೆ ಇದು ಮಾಡಲಿಲ್ಲ, ಹೇಳ್ತಾನೆ ಧರ್ಮರಾಜ, ನಾನು ಇಂದ್ರದೇವರು ಕಳಿಸಿದ್ದಕ್ಕೋಸ್ಕರ ಬಂದೆ, ಎಷ್ಟು ಪರಿವಾರ ತಗೊಂಡು ಬಂದೆ, ಈ ದುರ್ಯೋಧನ ಹೀತಿಗೆ ಬಂದಿದ್ದ, ಅವನ ದೃಷ್ಟಿ ಘೋಷಯಾತ್ರೆ ಆಗಿರಲಿಲ್ಲ, ಬರೀ ಮೋಸವಾಗಿತ್ತು, ಅದಕ್ಕೆ ಇಂದ್ರದೇವರು ಕಳಿಸಿದರು, ವರ ಕೊಟ್ಟು ಕಳಿಸಿದರು, ಅದಕ್ಕೆ ನಾವು ಸೋಲಿಸಬೇಕಾದೆಲ್ಲ ಕಥೆಯೆಲ್ಲ ಹೇಳಿದರೆ. ಇಲ್ಲಿ ಸ್ವಾರಸ್ಯ ಏನು ಗೊತ್ತೇನು, ನಿನ್ನೆ ನೋಡಿದ್ದೇವೆ ಇದರಲ್ಲಿ ಭೀಮಸೇನೆ ಹೇಳಿ ಆಗಿತ್ತಾಗಲೇನೆ, ಭೀಮಸೇನೆ ಹೇಳಿ ಆಗಿತ್ತು, ಯಾರು ಹೇಳಿದ್ದಲ್ಲ ಭೀಮಸೇನಿಗೆ, ಈ ಚಿತ್ರಸೇನೆ ಹೇಳ್ತಾನೆ ಕರೆಕ್ಟಾಗಿ ಟ್ಯಾಲಿ ಆಗುತ್ತೆ. ಅದಕ್ಕೇನೆ ಪೂರ್ಣ ಪ್ರಜ್ಞೆ ಅಂತ ಕರೆದಿತ್ತು. ಈ ಸೂಕ್ಷ್ಮ ವಿಚಾರ ಮಹಾಭಾರತದಲ್ಲಿ ಯಾರು ಗಮನಿಸಿಲ್ಲ, ಭೀಮಸೇನ ಸ್ಪಷ್ಟವಾಗಿ ಮಾತು ಬರ್ತಾ ಇದೆ. ಆಚಾರ್ಯ ದಿವ್ಯಜ್ಞಾನ ಅಂದ್ರೆ ಹಾಗೇನೆ. ಒಂದ್ಸಲ ಏನ್ ಮಾಡ್ತಾರೆ ಆಚಾರ್ಯರು, ತುಂಬಿದ ಸಭೆ, ವೇದ ಮಂತ್ರದ ಅರ್ಥವನ್ನು ಹೇಳೋ ಪ್ರಸಂಗ ಬಂತು, ತುಂಬಿದ ಸಭೆಯೊಳಗೆ ಕೇರಳ ದೇಶದಲ್ಲಿ ನಡೆದೋಗ್ತಾರೆ, ಭಾರಿ ವಿದ್ವಾಂಸರಿದ್ದ ಜಾಗ ಅದು, ಬಂದು ಕೇಳಿದ್ರು ಈ ಅಪಾರ ಶಬ್ದದ ಅರ್ಥ ಹೇಳೋ ಪ್ರಸಂಗ ಬಂತು. ಆಚಾರ್ಯ ತಕ್ಷಣ ಏನ್ ಮಾಡಿಬಿಟ್ರು, ಅತಿ ತರುಣಿ ಅಂತ ಅರ್ಥ ಹೇಳ್ಕೊಂಡು ಮುಂದೆ ಹೊರಟು ಬಿಟ್ರು. ಆ ಜನಕ್ಕೆ ಏನು ತೋರ್ಸಕ್ಕೆ ಚಾನ್ಸಸ್ಸೇ ಇರಲಿಲ್ಲ ಆಚಾರ್ಯರನ್ನ, ಒಂದು ತಂಟೆ ತೆಗೆದ್ರು. ಅಪ ಅಲ್ಲ ಅಂದ್ರೆ ಅತಿ ತರುಣಿ ಅಂತ ಹೇಗೆ ಅರ್ಥ ಆಗುತ್ತೆ, ಚಿತ್ರಿಣಿ ಭವತಿ ಅವಳು ತೊನ್ನರೋಗದವಳು ಅಂತ ಅರ್ಥ ಆಗುತ್ತೆ, ಶ್ವೇತಕುಷ್ಠದೊಳಗದು ಅಂತ ಅರ್ಥ ಆಗುತ್ತೆ, ಅತಿ ತರುಣಿ ಅಂತ ಹೇಗೆ ಅರ್ಥ ಮಾಡಿದಿರಿ ಅಂತ ಕೇಳಿದರೆ ಆಚಾರ್ಯರು ಎಲ್ಲ ಹೇಳಿ ಕೊನೆ ಹೇಳಿದರು, ನೋಡಿ ನಾ ಅರ್ಥ ಹೇಳಿದ್ದೇನೆ, ಇದು ವೇದಬಲ್ಲವರ ಅರ್ಥ, ಇದು ನಿಮಗಿದು ಅರ್ಥ ಆಗೋದಿಲ್ಲ, ವೇದಬಲ್ಲವರು ಯಾರಾದ್ರೆ ಅರ್ಥನೇ ಹೇಳ್ತಾರೆ ಅಂತವ್ರು ಯಾರಿದ್ದಾರೆ ಅಂತ ಕೇಳಿದರೆ, ಈಗ ನಾವು ಈ ಕಡೆ ಹೋಗ್ತಾ ಇದ್ದೇವೆ, ಈ ಕಡೆಯಿಂದ ಒಬ್ಬನು ಬರ್ತಾನೆ ಅಂತ ಹೇಳ್ತಾರೆ, ಈ ಕಡೆಯಿಂದ ಒಬ್ಬನು ಬರ್ತಾನೆ, ಅವನು ಹೀಗಿರ್ತಾನೆ ನೋಡೋದಕ್ಕೆ, ಹೇಟು ಏಟು ಎಲ್ಲ ಕೊಟ್ಬಿಡ್ತಾರೆ, ಇಷ್ಟಿರ್ತಾನ ಅವನು. ಅವನಿಗೆ ಪ್ರಶ್ನೆ ಕೇಳಿ ತಕ್ಷಣ ನಾವು ಹೇಳಿದ ಉತ್ತರ ಹೇಳ್ತಾರೆ, ನೀವು ಹೇಳಿದ ಉತ್ತರ ಹೇಳೋದಿಲ್ಲ, ಯಾಕೆ ಸಂಪ್ರದಾಯ ಬಲ್ಲವರೆಲ್ಲ ಹೇಳೋ ಮಾತದು, ಒಂದು ನಿಮಗೆ ವೇದ ತರೆ ಬಿಡೋ ಗೊತ್ತಿಲ್ಲ ಹೇಗೆ ಮಾತಾಡ್ತೀರಿ ಅಂತ ಹೇಳಿಬಿಟ್ಟು ಆಚಾರ್ಯ ಹೊರಟ್ರಂತೆ. ಇವ್ರಿಗೆ ಕುತೂಹಲ, ಆ ಹೇಳಿದ ಬ್ರಾಹ್ಮಣ ಬರ್ತಾನ ನೋಡೋಣ ಅಂತ ಕಾಯ್ಕೋತ ಕುತ್ಕೊಂಡ್ರೆ ಆ ಹೇಳಿದ ಟೈಮ್ ಕರೆಕ್ಟ್.